ನಮಸ್ಕಾರ, ಇದು ಜಾಣಸುದ್ದಿ. ವಿಜ್ಞಾನ, ವಿಚಾರ, ವಿಸ್ಮಯಗಳನ್ನು ಕೇಳಿಸುವ ನಿಮ್ಮದೇ ಧ್ವನಿಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ. ಇದು ಸಂಚಿಕೆ 20, ಜನವರಿ 21, 2018. ಕಳೆದ ಒಂದು ಪಕ್ಷದಲ್ಲಿ ಪ್ರಕಟವಾಗಿದ್ದ ಕೆಲವು ಹೊಸ ಸಂಶೋಧನೆಗಳ ಸಾರಾಂಶವನ್ನು ಈ ವಾರ ನಾವು ನಿಮಗೆ ಕೇಳಿಸಲಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಇರುವ ಸ್ವಾರಸ್ಯಗಳು: ಕಣ್ಣು ಮಿಟುಕಿಸಿದಾಗ, ಪ್ರೇಮ ನಿವೇದನೆಯೊಂದು ಹೊಸ ಶೋಧ, ಚಿಟ್ಟೆ ಹುಟ್ಟಿದ್ದು ಯಾವಾಗ, ಹಾಗೂ 50ನೆಯ ಅತಿದೊಡ್ಡ ಅವಿಭಾಜ್ಯ ಸಂಖ್ಯೆ. ಕಣ್ಣು ಮಿಟುಕಿಸಿದಾಗ, ಕಣ್ಣು ಮಿಟುಕಿಸುವುದು ಅಂದರೆ ಆಡು ಭಾಷೆಯಲ್ಲಿ ಕೀಟಲೆ ಮಾಡುವುದು ಅಂತಲೋ, ಸುಳ್ಳು ಹೇಳುವುದನ್ನು ತೋರಿಸಿಕೊಳ್ಳುವುದು ಎಂತಲೋ ಅರ್ಥ ಆಗುತ್ತೆ. ಪಟಪಟನೆ ಕಣ್ಣು ಮಿಟುಕಿಸಿದರೆ ನೀವು ಯಾವುದನ್ನೋ ಕಂಡು ಅಚ್ಚರಿಗೊಂಡಿದ್ದೀರಿ ಎಂದು ತಿಳಿಯಬಹುದು. ಹಾಗೆಯೇ ಕೇವಲ ಕಣ್ಸನ್ನೇ ಕಣ್ಣೋಟದಲ್ಲಿಯೇ ಹೇಳಲಾಗದ್ದನ್ನು ಹೇಳುವುದು ಆಗುತ್ತದೆ. ಈಗ ಚಂಡೀಗಢದ ಸೆಂಟ್ರಲ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಆರ್ಗನೈಸೇಷನ್ನ ವಿಜ್ಞಾನಿ ರಾಜಕುಮಾರ್ ಮತ್ತು ಸಂಗಡಿಗರು ಕಣ್ಣು ಮಿಟುಕಿಸಿದೆಯೇ ಟಿವಿ ಚಾಲಿಸುವ, ಮೋಟರ್ ಕುರ್ಚಿಯನ್ನು ಓಡಿಸುವ ಹಾಗೂ ಇತರೆ ಕೆಲಸಗಳನ್ನು ಮಾಡಬಹುದು ಎನ್ನುವುದನ್ನು ತೋರಿಸಿದ್ದಾರೆ. ಇವರ ಸಂಶೋಧನೆಯ ವಿವರಗಳನ್ನು ಇತ್ತೀಚೆಗೆ ಕರೆಂಟ್ ಸೈನ್ಸ್ ಪತ್ರಿಕೆ ವರದಿ ಮಾಡಿದೆ. ಕಣ್ಣು ಮಿಟುಕಿಸುವುದು ಒಂದು ಸಹಜ ಕ್ರಿಯೆ ಅಷ್ಟೇ. ಗಾಳಿಗೆ ತೆರೆದುಕೊಂಡ ಕಣ್ಣು ಗುಡ್ಡೆಗಳು ಒಣಗದಂತೆ ಕಾಯ್ದುಕೊಳ್ಳಲು ನಿಸರ್ಗವೇ ರೂಪಿಸಿರುವ ಒಂದು ವಿಶಿಷ್ಟ ತಂತ್ರ ಇದು. ನಾವು ಪ್ರತಿ ಬಾರಿ ಕಣ್ಣನ್ನು ಮಿಟುಕಿಸಿದಾಗಲೂ ಒಂದಿಷ್ಟು ಕಣ್ಣೀರು ಗುಡ್ಡೆಯ ಮೇಲೆ ಹರಡಿಕೊಂಡು ಗುಡ್ಡೆಯ ತೇವಾಂಶವನ್ನು ಕಾಯುತ್ತದೆ. ಇದಲ್ಲದೆ ಹೊರಗಿನಿಂದ ಧೂಳು, ಕಸ ಮುಂತಾದವು ಕಣ್ಣಿಗೆ ಬಂದು ಬೀಳದಂತೆ ಕಾಯುವ ಗುರಾಣಿ ಈ ಕಣ್ಣು ರೆಪ್ಪೆ ಹಾಗೂ ಈ ಕಣ್ಣು ಮಿಟುಕಿಸುವಿಕೆ. ಈಗ ಈ ಕೆಲಸಗಳೊಟ್ಟಿಗೆ ಹೊಸದೊಂದು ಕೆಲಸವನ್ನು ಕಣ್ಣರೆಪ್ಪೆ ಮಾಡಬಲ್ಲುದು ಎಂಬುದೇ ರಾಜಕುಮಾರರ ಆವಿಷ್ಕಾರ. ಇವರ ಆವಿಷ್ಕಾರಕ್ಕೆ ಪ್ರೇರಣೆ: ಕೈಕಾಲು ಚಾಲಿಸಲು ಸಾಧ್ಯವಿಲ್ಲದವರಿಗೆ ಹೊಸ ಶಕ್ತಿಯನ್ನು ಕೊಡಬೇಕು ಎನ್ನುವ ಹುರುಪು. ಯಾವುದೇ ಕಾರಣದಿಂದಾಗಿ ಕೈಕಾಲುಗಳ ಸ್ವಾಧೀನ ಇಲ್ಲದವರು ಬಹಳಷ್ಟು ಕೆಲಸಗಳಿಗೆ ಬೇರೆಯವರನ್ನೇ ಅವಲಂಬಿಸಬೇಕಾಗಿರುತ್ತದೆ. ಮಾತು ಬರುವವರೇನೋ ನಿರ್ದೇಶಗಳನ್ನು ಕೊಡಬಹುದು, ಮಾತು ಕೇಳಿ ಕೆಲಸ ಮಾಡುವ ಯಂತ್ರಗಳು ಲಭ್ಯವಿವೆ. ಆದರೆ ಮಾತನಾಡುವುದೂ ಕಷ್ಟವಾದವರ ಗತಿ ಬಲು ದೀನವಾದದ್ದು. ಇಂಥವರಿಗಾಗಿ ಈ ಆವಿಷ್ಕಾರ. ರಾಜ್ಕುಮಾರ್ರ ಆವಿಷ್ಕಾರವನ್ನು ಒಂದು ತಂತ್ರಾಂಶ ಎನ್ನಬಹುದು. ಇದು ಕಣ್ಣಿನ ರೆಪ್ಪೆ ಚಲಿಸಿದಾಗ ಮಿದುಳಿನಲ್ಲಿ ಹುಟ್ಟುವ ವಿದ್ಯುತ್ ಬದಲಾವಣೆಗಳನ್ನು ಯಂತ್ರಗಳನ್ನು ಚಾಲಿಸುವ ನಿರ್ದೇಶಗಳನ್ನಾಗಿ ಮಾಡುತ್ತದೆ. ಮಿದುಳಿನ ಚಟುವಟಿಕೆಗಳನ್ನು ಗುರುತಿಸಲು ವೈದ್ಯರು ಬಳಸುವ ಇಇಜಿ ಅಥವಾ ಎಲೆಕ್ಟ್ರೋ ಎನ್ಕೆಫಲೋಗ್ರಫಿ ತಂತ್ರವನ್ನೇ ಬಳಸಿಕೊಂಡು ಈ ತಂತ್ರಾಂಶ ಯಂತ್ರ ಚಾಲನೆಯ ನಿರ್ದೇಶಗಳನ್ನು ರೂಪಿಸುತ್ತದೆ. ಇದನ್ನು ಬಳಸಿ ಕಣ್ಣನ್ನು ಒಮ್ಮೆ ಮಿಟುಕಿಸಿದಾಗ ಟಿವಿ ಚಾಲನೆಯಾಗುವಂತೆಯೋ, ಎರಡು ಬಾರಿ ಮಿಟುಕಿಸಿದಾಗ ಚಾನಲ್ ಬದಲಿಸುವಂತೆಯೋ, ಮೂರು ಬಾರಿ ಮಿಟುಕಿಸಿದಾಗ ಸದ್ದು ಹೆಚ್ಚಾಗುವಂತೆಯೋ, ನಾಲ್ಕು ಬಾರಿ ಮಿಟುಕಿಸಿದಾಗ ಟಿವಿಯನ್ನು ಆಫ್ ಮಾಡುವಂತೆಯೋ ನಿರ್ದೇಶಗಳನ್ನು ನೀಡಬಹುದು. ಹೀಗೆ ಮಾಡುವುದು ಸಾಧ್ಯ ಎಂದು ರಾಜ್ಕುಮಾರ್ ತಂಡ ತೋರಿಸಿದೆ. ಕಣ್ಣು ಮಿಟುಕಿಸಿ ಕೊಟ್ಟ ಸಂದೇಶಗಳನ್ನು ತೆರೆಯೊಂದರ ಮೇಲೆ ಪ್ರದರ್ಶಿಸಿ ತೋರಿಸಿದ್ದಾರೆ. ಇದರಿಂದೇನು ಪ್ರಯೋಜನ ಎನ್ನಬೇಡಿ. ಟಿವಿ ಚಾಲನೆಗೆ ಎಲೆಕ್ಟ್ರಾನಿಕ್ ರಿಮೋಟ್ ಅನ್ನು ಚಾಲಿಸಬೇಕು. ಇದು ತುಸು ಸುಲಭ. ಆದರೆ ಇದೇ ತಂತ್ರವನ್ನು ಬಳಸಿ ಮೋಟರ್ಗಳ ಚಾಲನೆಯನ್ನು ನಿರ್ದೇಶಿಸುವುದು ಸ್ವಲ್ಪ ಕಷ್ಟ. ಆದರೆ ಈ ತಂತ್ರಾಂಶ ಅದನ್ನೂ ಮಾಡಬಲ್ಲದು. ವಿದ್ಯುತ್ ಚಾಲಿತ ಗಾಲಿ ಇರುವ ಕುರ್ಚಿಯನ್ನು ಹೀಗೆ ಕಣ್ಣ ಸನ್ನೆಯಿಂದಲೇ ಚಾಲಿಸುವುದು ಇದರಿಂದ ಸಾಧ್ಯವಾಗುತ್ತದೆ. ಅರ್ಥಾತ್ ಕೈ ಕಾಲು ಸ್ವಾಧೀನ ಇಲ್ಲದೆ ಮಾತನ್ನು ಆಡಲು ಕಷ್ಟವಿರುವವರು ತಮ್ಮ ಕಣ್ಸನ್ನೆಯಿಂದಲೇ ಕುರ್ಚಿಯನ್ನು ಚಾಲಿಸುವುದು ಸಾಧ್ಯ. ಅಷ್ಟರ ಮಟ್ಟಿಗೆ ಅವರು ಸ್ವಾವಲಂಬಿಯಾಗಬಹುದು ಎನ್ನುತ್ತಾರೆ ರಾಜ್ಕುಮಾರ್. ಇವಷ್ಟೇ ಉಪಯೋಗವೇ ಈ ತಂತ್ರಾಂಶದಿಂದ ಎನ್ನಬೇಡಿ. ರೆಪ್ಪೆ ಮಿಟುಕಿಸಿ ಬೇರೆ ಬೇರೆ ಉಪಕರಣಗಳನ್ನು ಆಯ್ದುಕೊಳ್ಳುವಂತೆ ಮಾಡಬಹುದು. ತದನಂತರ ಮತ್ತೆ ರೆಪ್ಪೆ ಮಿಟುಕಿಸಿ ಆ ಉಪಕರಣಗಳನ್ನು ಚಾಲಿಸುವ ನಿರ್ದೇಶಗಳನ್ನು ಕೊಡಬಹುದು. ಹೀಗೆ ಟಿವಿ, ಕುರ್ಚಿ, ರೇಡಿಯೋ, ನಲ್ಲಿ, ವಿದ್ಯುತ್ ದೀಪಗಳು ಮುಂತಾದ ಸಾಧನಗಳನ್ನು ಚಾಲಿಸಲು ಕಷ್ಟವಾಗಲಿಕ್ಕಿಲ್ಲ ಎನ್ನುತ್ತಾರೆ ರಾಜ್ಕುಮಾರ್. ನಿಜ, ನಿನ್ನ ಕಣ್ಣ ನೋಟದಲ್ಲೇ 100 ಆಸೆ ಕಂಡೆನು ಎನ್ನುವ ಪ್ರೇಮಿಯ ಮಾತು ಇನ್ನು ಮೇಲೆ ನಿನ್ನ ಕಣ್ಣ ಮಿಟುಕಿನಲ್ಲೇ 100 ಕೆಲಸ ಕಂಡೆನು ಎಂದಾಗಬಹುದು. ಚುಟುಕು ಚುರುಮುರಿ. ಪ್ರೇಮ ನಿವೇದನೆಗೊಂದು ಹೊಸ ಶೋಧ. ಹಹಹ, ಸಂಶೋಧಕರು ಎಂದರೆ ಸದಾ ಸೀರಿಯಸ್ ಆಗಿರುವವರು ಎಂದು ಯಾರು ಹೇಳಿದರು? ರೆಫ್ರಿಜರೇಟರ್ಗಳ ಕಾರ್ಯವಿಧಾನದ ಬಗ್ಗೆ ಸಂಶೋಧನೆ ನಡೆಸಿರುವ ಸಂಶೋಧಕರೊಬ್ಬರು ಕೂಲ್ ಆಗಿ ಶೋಧ ಪತ್ರದ ಮೂಲಕವೇ ತಮ್ಮ ಪ್ರೇಮ ನಿವೇದನೆಯನ್ನು ಮಾಡಿರುವ ಸಂಗತಿ ಸುದ್ದಿಯಾಗಿದೆ. ಚೀನಾದ ಹೂಯಾಂಗ್ ವಿಶ್ವವಿದ್ಯಾನಿಲಯದಲ್ಲಿ ಪಿಎಚ್ಡಿ ಪದವಿ ಮಾಡುತ್ತಿರುವ ರುಯಿ ಲಾಂಗ್ ಫಿಸಿಕ್ಸ್ ಎ ಸ್ಟಾಟಿಸ್ಟಿಕಲ್ ಮೆಕ್ಯಾನಿಕ್ಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಪತ್ರಿಕೆಯಲ್ಲಿ ಸಾರ್ವಜನಿಕವಾಗಿ ತನ್ನ ಪ್ರಿಯತಮೆಯನ್ನು ನೀನು ನನ್ನನ್ನು ಮದುವೆಯಾಗುವೆಯಾ ಎಂದು ಕೇಳಿಕೊಂಡಿದ್ದಾರೆ ಅಲ್ಲ, ಬೇಡಿಕೊಂಡಿದ್ದಾರೆ ಅಲ್ಲ. ಗಂಭೀರವಾದ ಸಂಶೋಧನೆಯ ವಿವರಗಳನ್ನು ಪ್ರಕಟಿಸುವ ಪತ್ರಿಕೆಗಳು ಪ್ರೇಮ ಪ್ರೀತಿ ಇತ್ಯಾದಿ ವಿಷಯಗಳ ಪ್ರಕಟಣೆಗೂ ಅವಕಾಶ ಮಾಡಿಕೊಡುತ್ತವೆಯೋ ಎಂದು ಪ್ರಶ್ನಿಸಬೇಡಿ. ಪತ್ರಿಕೆಗಳ ನಿಯಮಗಳಿಗೆ ಅಡ್ಡವಾಗದಂತೆ ಲಾಂಗ್ ಜಾಣತನದಿಂದ ತನ್ನ ಪ್ರಿಯತಮೆಗೆ ಈ ಸಂದೇಶ ಕಳಿಸಿದ್ದಾನೆ. ಸಂಶೋಧನಾ ಪತ್ರಿಕೆಗಳಲ್ಲಿ ಪ್ರಯೋಗಗಳ ವಿವರಗಳು ಹಾಗೂ ಅವುಗಳಿಂದ ಕಲಿತ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ ಮೇಲೆ ಸಂಶೋಧಕರು ತಮಗೆ ನೆರವಾದ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಅವಕಾಶವಿದೆ. ಸಾಮಾನ್ಯವಾಗಿ ಸಂಶೋಧನೆಗೆ ಧನಸಹಾಯ ನೀಡಿದ ಸಂಸ್ಥೆಗಳಿಗೆ, ಫಲಿತಾಂಶಗಳನ್ನು ಚರ್ಚಿಸಿದ ಸಹೋದ್ಯೋಗಿಗಳಿಗೆ, ಮಾರ್ಗದರ್ಶನ ತೋರಿದ ಹಿರಿಯ ಗುರುಗಳಿಗೆ ಎಂದೆಲ್ಲ ಕೃತಜ್ಞತೆಗಳು ಪ್ರಕಟಿಸಲಾಗುತ್ತದೆ. ಆದರೆ ರುಯಿ ಲಾಂಗ್ ತನ್ನ ಸಂಶೋಧನೆಗಳು ಮುಗಿಯುವವರೆಗೂ ತಾಳ್ಮೆ ತೋರಿ ಸಹಕಾರ ನೆರವು ನೀಡಿದ ಗೆಳತಿಗೂ ಕೃತಜ್ಞತೆಯನ್ನು ತೋರಿದ್ದಲ್ಲದೆ ನನ್ನನ್ನು ಮದುವೆಯಾಗುವೆಯಾ ಎಂಬ ಬಾಲಂಗೋಚಿಯನ್ನು ಈ ಕೃತಜ್ಞತಾ ಪಾಠದಲ್ಲಿ ಸೇರಿಸಿದ್ದಾರೆ. ಆದರೆ ಇದು ಹೊಸ ವಿಷಯವೇನಲ್ಲ. 2 ವರ್ಷಗಳ ಹಿಂದೆ ಕರೆಂಟ್ ಬಯಾಲಜಿ ಪತ್ರಿಕೆಯಲ್ಲೂ ಹೀಗೆ ನಡೆದಿತ್ತು. ಅಲ್ಲಿ ಡೈನೋಸಾರುಗಳ ತಲೆಬುರುಡುಗಳ ಬಗ್ಗೆ ಸಂಶೋಧನೆಯನ್ನು ಮಾಡಿದ ಸಂಶೋಧಕ ಕೆಲೆ ಬ್ರೌನ್ ಕೂಡ ಹೀಗೆ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡಿದ್ದರು. ಎಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸಿದ ನಂತರ ಕೊನೆಯಲ್ಲಿ ಲೋರ್ನಾ ಓಬ್ರೇನ್ ನೀಡುತ್ತಿರುವ ನಿರಂತರ ಸಹಕಾರವನ್ನು ನಾನು ಒತ್ತಿ ಹೇಳಲು ಇಚ್ಛಿಸುತ್ತೇನೆ ಎಂದು ನುಡಿದು ಲೋರ್ನಾ ಓಬ್ರೇನ್ ನನ್ನನ್ನು ಮದುವೆಯಾಗುವೆಯಾ ಎಂದು ಕೊನೆಗೊಳಿಸಿದ್ದರು. ಹೇಗಿದೆ ನೋಡಿ, ನಮ್ಮ ಸಂಶೋಧಕರು ತಮ್ಮ ಪ್ರೇಮ ನಿವೇದನೆಗೆ ಆವಿಷ್ಕರಿಸಿರುವಂತಹ ಈ ಹೊಸ ಶೋಧ. ಚಿಟ್ಟೆ ಹುಟ್ಟಿದ್ದು ಯಾವಾಗ? ಇದೆಂತ ತರಲೆ ಪ್ರಶ್ನೆ. ಚಿಟ್ಟೆ ಹುಟ್ಟಿದ್ದು ಮೊಟ್ಟೆ ಒಡೆದಾಗ ಅಲ್ಲವೇ ಎಂದಿರಾ? ಪ್ರಶ್ನೆ ಅದಲ್ಲ. ಚಿಟ್ಟೆ ಈ ಭೂಮಿಯ ಮೇಲೆ ಅವತರಿಸಿದ್ದು ಯಾವಾಗ ಎನ್ನುವುದು ಪ್ರಶ್ನೆ. ಇದು ಸ್ವಲ್ಪ ಗಂಭೀರ ಪ್ರಶ್ನೆಯೇ ಆದರೂ ತಕ್ಷಣವೇ ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಎಂದು ಉತ್ತರಿಸಿಬಿಡಬಹುದು. ಆದರೆ ಚಿಟ್ಟೆ ಭೂಮಿಯ ಮೇಲೆ ಮೊದಲು ಅವತರಿಸಿದಾಗ ಮಕರಂದ ಇತ್ತೆ, ಮಕರಂದವನ್ನು ಸುರಿಸುತ್ತಿದ್ದ ಹೂಗಿಡಗಳು ಇದ್ದುವೆ ಎಂದು ಪ್ರಶ್ನಿಸಿದರೆ ಉತ್ತರ ಹೇಳುವುದು ಸ್ವಲ್ಪ ಕಷ್ಟವಾಗುತ್ತದೆ. ಇದು ಕಷ್ಟ ಆದರೂ ವಿಜ್ಞಾನಿಗಳಿಗೆ ಇಷ್ಟದ ಪ್ರಶ್ನೆ, ಏಕೆಂದರೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಚಿಟ್ಟೆಗಳು ಹಾಗೂ ಹೂಗಿಡಗಳ ನಡುವಿನ ಸಂಬಂಧ ಹೇಗೆ ಉಂಟಾಯಿತು ಎನ್ನುವ ಪ್ರಶ್ನೆಗೂ ಉತ್ತರ ಸಿಕ್ಕಂತಾಗುತ್ತದೆ. ಹೌದು, ಚಿಟ್ಟೆಗಳು ಮತ್ತು ಹೂಗಿಡಗಳ ನಡುವಣ ಸಂಬಂಧ ಬಹಳ ವಿಚಿತ್ರವಾದದ್ದು. ನೀ ನನಗಿದ್ದರೆ ನಾನಿನಗೆ, ಭೇದವು ಏಕೆ ನಮ್ಮೊಳಗೆ ಎನ್ನುವ ಕತ್ತೆ ಕುದುರೆಯ ಹಾಡಿನಂಥದ್ದು. ಹೂವಿನ ಗಿಡಗಳಿಗೆ ಚಿಟ್ಟೆಗಳಿಂದ ಲಾಭ, ಚಿಟ್ಟೆಗಳಿಗೆ ಹೂಗಿಡಗಳಿಂದ ಆಹಾರ, ಇಂತಹ ಸಂಬಂಧ ಹುಟ್ಟಿದ್ದು ಹೇಗೆ? ಇಷ್ಟು ಗಟ್ಟಿಯಾದ ಸಂಬಂಧ ಇರಬೇಕೆಂದರೆ ಒಂದು ಹೂಗಿಡಗಳು ಹಾಗೂ ಚಿಟ್ಟೆಗಳು ಒಟ್ಟೊಟ್ಟಿಗೆ ಅವತರಿಸಿ ಒಟ್ಟೊಟ್ಟಿಗೆ ಬದಲಾಗಿರಬೇಕು, ಇಲ್ಲವೇ ಹೂಗಿಡಗಳು ಮೊದಲು ಹುಟ್ಟಿ ಅನಂತರ ಚಿಟ್ಟೆಗಳು ಅವತರಿಸಿರಬೇಕು ಎನ್ನುವ ತರ್ಕ ಸಹಜವಾಗಿ ತೋರುತ್ತದೆ. ಇದುವರೆಗೂ ಹೀಗೇ ಇರಬೇಕು ಎಂದು ನಂಬಲಾಗಿತ್ತು. ಏಕೆಂದರೆ ಹೂಗಿಡಗಳು ಈ ಭೂಮಿಯ ಮೇಲೆ ಮೊದಲು ಕಾಣಿಸಿಕೊಂಡದ್ದು ಸುಮಾರು 19-20 ಕೋಟಿ ವರ್ಷಗಳ ಹಿಂದೆ. ಅದಕ್ಕೂ ಮುನ್ನ ಹೂಗಳನ್ನು ಬಿಡೋದ ನಗ್ನ ಬೀಜದ ಗಿಡಗಳು, ಜರಿ ಗಿಡಗಳು, ಕಲ್ಲು ಹೂಗಳಂತಹ ಸಸ್ಯಗಳೇ ಭೂಮಿಯನ್ನು ಹಸಿರಾಗಿಸಿದ್ದುವು. ಆದ್ದರಿಂದ ಆ ಕಾಲದಲ್ಲಿ ಚಿಟ್ಟೆಗಳು ಇರಲಿಲ್ಲ ಎಂದು ಊಹಿಸಲಾಗಿತ್ತು. ಇದಕ್ಕೆ ಪೂರಕವೋ ಎನ್ನುವಂತೆ ಅಷ್ಟು ಹಳೆಯ ಕಾಲದಲ್ಲಿ ಚಿಟ್ಟೆಗಳು ಇದ್ದ ಬಗ್ಗೆ ಯಾವ ಪುರಾವೆಯೋ ಸಿಕ್ಕಿರಲಿಲ್ಲ. ಹೀಗಾಗಿ ಹೂಗಳ ಮಕರಂದವನ್ನೇ ಸೇವಿಸಿ ಬದುಕುವ ಚಿಟ್ಟೆಗಳು, ಹೂಗಿಡಗಳನ್ನೇ ಆಸರಿಯಾಗಿರಿಸಿಕೊಂಡ ಪತಂಗಗಳು ಹೂಗಿಡಗಳು ಅವತರಿಸಿದ ಮೇಲಷ್ಟೇ ಅವತರಿಸಿರಬೇಕು ಎಂದು ನಂಬಲಾಗಿತ್ತು. ಈ ವಿಶ್ವಾಸಕ್ಕೆ ಈಗ ಧಕ್ಕೆ ಬಂದೊದಗಿದೆ. ನೆದರ್ಲ್ಯಾಂಡಿನ ಯೂತ್ರೆಕ್ಟ್ ವಿಶ್ವವಿದ್ಯಾನಿಲಯದ ಪಳೆಯುಳಿಕೆ ತಜ್ಞ ಬಾಸ್ ಸ್ಕೂಟಿ ಬ್ರಗ್ಲಿ ಮತ್ತು ಸಂಗಡಿಗರು 20 ಕೋಟಿ ವರ್ಷಗಳಿಗೂ ಹಿಂದಿನ ಚಿಟ್ಟೆಯ ರೆಕ್ಕೆಯ ಹುರುಪೆಗಳನ್ನು ಗುರುತಿಸಿದ್ದಾರೆ. ಜರ್ಮನಿಯಲ್ಲಿ ದೊರೆತ ಪಳೆಯುಳಿಕೆ ಶಿಲೆಗಳನ್ನು ಅಧ್ಯಯನ ಮಾಡುವಾಗ 20 ಕೋಟಿ ವರ್ಷಗಳ ಶಿಲಾಪದರದಲ್ಲಿ ಚಿಟ್ಟೆಗಳ ರೆಕ್ಕೆಗಳಲ್ಲಿರುವಂತಹ ಸೂಕ್ಷ್ಮವಾದಂತಹ ಹುರುಪೆಗಳ ಪಳೆಯುಳಿಕೆಗಳು ಇವರಿಗೆ ಸಿಕ್ಕಿವೆ. ಅತಿ ಸೂಕ್ಷ್ಮವಾಗಿರುವ ಇವುಗಳನ್ನು ಇಲೆಕ್ಟ್ರಾನ್ ಸೂಕ್ಷ್ಮದರ್ಶಕದಡಿ ಇಟ್ಟು ಹಿಗ್ಗಲಿಸಿ ನೋಡಿದ್ದಾರೆ. ಅವುಗಳಲ್ಲಿರುವ ವಿನ್ಯಾಸಗಳು ನಮಗೆ ಇದುವರೆಗೂ ಕಂಡಿರುವ ಚಿಟ್ಟೆ ಪತಂಗಗಳ ಹುರುಪೆಗಳಲ್ಲಿ ಇರುವಂತೆ ಇದೆಯೇ ಹೊರತು ಇನ್ಯಾವುದೇ ಇಂದಿನ ಅಥವಾ ಅಳಿದು ಹೋದ ಕೀಟಗಳ ಅಂಗಗಳಲ್ಲಿ ಇದ್ದಂತೆ ಇಲ್ಲವಂತೆ. ಹೀಗಾಗಿ ಇದು ಚಿಟ್ಟೆಗಳ ಪೂರ್ವಜರ ಉಳಿಕೆಗಳು ಎಂದು ಇವರು ತೀರ್ಮಾನಿಸಿದ್ದಾರೆ. ಜೊತೆಗೆ ಇವುಗಳಿರುವ ಶಿಲಾಪದರಗಳಲ್ಲಿ ನಗ್ನ ಬೀಜಗಳ ಪಳೆಯುಳಿಕೆಗಳಿವೆ. ಅವು ಹೂಗಿಡಗಳಂತಲ್ಲ. ಆದ್ದರಿಂದ ಹೂಗಿಡಗಳು ಅವತರಿಸಿಯೇ ಇಲ್ಲದ ಕಾಲದಲ್ಲಿಯೇ ಚಿಟ್ಟೆಗಳು ಹುಟ್ಟಿಯಾಗಿದ್ದಿರಬೇಕು ಎನ್ನುವುದು ಇವರ ಅನಿಸಿಕೆ. ಈ ಶೋಧವನ್ನು ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿದೆ. ಹೂಗಿಡಗಳಿಲ್ಲದೆ ಇವು ಬದುಕಿದ್ದಾದರೂ ಹೇಗೆ? ಇದಕ್ಕೂ ಉತ್ತರವಿದೆ. ಬಹುಶಃ ಅವತರಿಸಿದ ಮೊದಮೊದಲಲ್ಲಿ ಇವು ನಗ್ನ ಬೀಜಗಳ ಮೈಮೇಲೆ ಒಸರುತ್ತಿದ್ದ ರಸವನ್ನು ಸೇವಿಸಿ ಬದುಕಿದ್ದಿರಬಹುದು. ಅನಂತರದ ಕಾಲದಲ್ಲಿ ಹೂಗಿಡಗಳು ಅವತರಿಸಿದ ಮೇಲೆ ಅವುಗಳ ಆಶ್ರಯ ಪಡೆದಿರಬಹುದು ಎಂಬ ಊಹೆ ಇದೆ. ನಗ್ನ ಬೀಜಗಳ ತೊಗಟೆಯಲ್ಲಿನ ಸಂದುಗಳಲ್ಲಿ ರಸ ಹೀರಲು ಅನುವು ಮಾಡಿಕೊಟ್ಟಂತಹ ಹೀರು ಕೊಳವೆಯಂತಹ ಅಂಗಗಳೇ ಮುಂದೆ ಹೂವಿನೊಳಗೂ ಮೂತಿಯಿಟ್ಟು ಮಕರಂದವನ್ನು ಹೀರಲು ನೆರವಾಗಿರಬಹುದು ಎಂದು ಇವರು ಊಹಿಸಿದ್ದಾರೆ. ಯಾವುದಕ್ಕೋ ನೆರವಾದ ಅಂಶ ಮತ್ಯಾವುದೋ ಸಂದರ್ಭದಲ್ಲಿಯೂ ಅನುಕೂಲವಾಗಿ ಇದ್ದುದರಿಂದ ಈ ರೀತಿಯಲ್ಲಿ ಚಿಟ್ಟೆ ಪತಂಗಗಳು ನಾಶವಾಗದೆ ಬದುಕುಳಿದು ಬೇರೆ ಜೀವಿಗಳಿಗಿಂತ ವೈವಿಧ್ಯಮಯವಾಗಿ ವಿಕಾಸವಾಗಲು ಅವಕಾಶ ಆಗಿದೆ ಎನ್ನುವುದು ಇವರ ತರ್ಕ. ಅತಿದೊಡ್ಡ ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಗೊತ್ತಿರಬೇಕಲ್ಲ, ಅದೇ ಸಂಖ್ಯೆ ಹಾಗೂ ಒಂದರಿಂದ ಮಾತ್ರ ಅವಿಭಾಜ್ಯ ಸಂಖ್ಯೆಗಳನ್ನು ಭಾಗಿಸಬಹುದು, ಉಳಿದಂತೆ ಇನ್ನು ಯಾವ ಸಂಖ್ಯೆಯಿಂದಲೂ ಅದನ್ನು ಭಾಗಿಸಲು ಬಾರದು. ಅವಿಭಾಜ್ಯ ಸಂಖ್ಯೆಗಳಲ್ಲಿ ಅತಿ ಸಣ್ಣದು ಎಂದರೆ ಅದು ಸಂಖ್ಯೆ ಒಂದು. ಒಂದನ್ನು ಒಂದರಿಂದಲ್ಲದೆ ಬೇರಾವ ಸಂಖ್ಯೆಯಿಂದಲೂ ಭಾಗಿಸಿ ಮತ್ತೊಂದು ಪೂರ್ಣಾಂಕವನ್ನು ಪಡೆಯುವುದು ಸಾಧ್ಯವಿಲ್ಲ. ಅದರ ನಂತರ ಬರುವಂತದ್ದು ಎರಡು, ಆಮೇಲೆ ಮೂರು, ಏಳು, ಹನ್ನೊಂದು, ಹೀಗೆ ಉದ್ದಕ್ಕೂ ಅವಿಭಾಜ್ಯ ಸಂಖ್ಯೆಗಳನ್ನು ಕಾಣಬಹುದು. ಆದರೆ ಗಣಿತಜ್ಞರಿಗೆ ಅತಿದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದಿರಬಹುದು ಎನ್ನುವುದು ತೀರದ ಕುತೂಹಲ. ಅತಿದೊಡ್ಡ ಸಂಖ್ಯೆ ಎಂದು ನೀವು ಒಂಬತ್ತು ಒಂಬತ್ತು ಎಂದು ಸೇರಿಸಿಕೊಂಡು ಅತಿದೊಡ್ಡ ಸಂಖ್ಯೆ ಮಾಡಬಹುದು, ಆದರೆ ಅದು ಅವಿಭಾಜ್ಯ ಎನಿಸಿಕೊಳ್ಳುವುದಿಲ್ಲ. ಏಕೆಂದರೆ ಒಂದಲ್ಲದೆ ಒಂಬತ್ತು ಮೂರರಿಂದಲೂ ಅದನ್ನು ಸುಲಭವಾಗಿ ನಿಶೇಷವಾಗಿ ಭಾಗಿಸಿಬಿಡಬಹುದು. ಸಮಸ್ಯೆ ಇದೆ. ಅತಿದೊಡ್ಡದಾದಂತಹ ಅವಿಭಾಜ್ಯ ಸಂಖ್ಯೆಯನ್ನು ಗುರುತಿಸಲಾಗಲಿ ಊಹಿಸಲಾಗಲಿ ಸುಲಭವಾದ ಹಾಗೂ ಸರಳವಾದ ಸೂತ್ರಗಳಿಲ್ಲ. ಸೂತ್ರವಿಲ್ಲದ ಗಣಿತ ಆದರೆನಂತೆ ಸಮಸ್ಯೆಯಂತೂ ಇದ್ದೇ ಇದೆ. ಅತಿದೊಡ್ಡ ಅವಿಭಾಜ್ಯ ಸಂಖ್ಯೆಯು ಹಾಗೆಯೇ ಪೈ ಸಂಖ್ಯೆಯ ದಶಮಾಂಶ ರೂಪ, ಇವೆರಡೂ ಕೂಡ ಗಣಿತದ ಎರಡು ಮುಗಿಯದ ಸಮಸ್ಯೆಗಳು. ಅದಕ್ಕೆ ಗಣಿತಜ್ಞರು ಸದಾ ಅತಿದೊಡ್ಡ ಅವಿಭಾಜ್ಯ ಸಂಖ್ಯೆ ಹುಡುಕಾಟದಲ್ಲಿ ಇರುತ್ತಾರೆ. ಇದೀಗ ಐವತ್ತನೆಯ ಅತಿದೊಡ್ಡ ಅವಿಭಾಜ್ಯ ಸಂಖ್ಯೆಯನ್ನು ಪತ್ತೆ ಮಾಡಿದ್ದಾಗಿ ಸುದ್ದಿ ಬಂದಿದೆ. ಅಮೆರಿಕೆಯ ಟೆನೆಸಿ ರಾಜ್ಯದ ಪ್ರಜೆ ಜೊನಾಥನ್ ಪೇಸ್ ಇದನ್ನು ಸಾಧಿಸಿದ್ದಾರೆ. ಹಾಗಂತ ಜೊನಾಥನ್ ಏನು ದೊಡ್ಡ ಗಣಿತಜ್ಞನಲ್ಲ, ಆತ ಒಬ್ಬ ಸಾಧಾರಣ ಇಂಜಿನಿಯರು. ಬಿಡುವಿನ ವೇಳೆಯಲ್ಲಿ ಹವ್ಯಾಸವನ್ನಾಗಿ ತನ್ನ ಕಂಪ್ಯೂಟರ್ ಅನ್ನು ಬಳಸಿಕೊಂಡು ಅವಿಭಾಜ್ಯ ಸಂಖ್ಯೆಯನ್ನು ಗುರುತಿಸಿದ್ದಾರೆ. ಜೊನಾಥನ್ ಗುರುತಿಸಿದ ಸಂಖ್ಯೆಯನ್ನು ಸೆಕೆಂಡಿಗೆ ಒಂದು ಅಂಕಿಯಂತೆ ಹೇಳಲು ಆರಂಭಿಸಿದರೆ ಸುಮಾರು 270 ದಿನಗಳವರೆಗೂ ಉಸಿರು ನಿಲ್ಲಿಸದೆ ಹೇಳುತ್ತಲೇ ಇರಬೇಕಾಗಬಹುದು. ಏಕೆಂದರೆ ಅದು ಅಷ್ಟು ಉದ್ದದ ಸಂಖ್ಯೆ. ಅದರಲ್ಲಿ ಒಟ್ಟು 2,32,49,425 ಅಂಕೆಗಳಿವೆ. ಸರಿಯಾಗಿ ಒಂದು ತಿಂಗಳ ಹಿಂದೆ ಕ್ರಿಸ್ಮಸ್ ಹಬ್ಬದ ಮರುದಿನ ಜೊನಾಥನ್ ಇದನ್ನು ಗುರುತಿಸಿದನಂತೆ. ಅನಂತರ ಇದು ನಿಜವಾಗಿಯೂ ಅವಿಭಾಜ್ಯವೋ ಅಲ್ಲವೋ ಎಂದು ಪರಿಶೀಲಿಸಲಾಯಿತು. ತದನಂತರ ಇದು ನಿಜಕ್ಕೂ ಅತಿದೊಡ್ಡ ಅವಿಭಾಜ್ಯ ಸಂಖ್ಯೆ ಎಂದು ಪ್ರಕಟಿಸಲಾಗಿದೆ. ಜೊನಾಥನ್ ಇದನ್ನು ಗುರುತಿಸಿದ್ದು ಹೀಗೆ: ಸಂಖ್ಯೆ ಎರಡನ್ನು ಸುಮಾರು 7,72,37,917 ಬಾರಿ, ಒಂದು ಬಾರಿ ಎರಡು ಬಾರಿ ಅಲ್ಲ, 7,72,32,917 ಬಾರಿ ಗುಣಿಸಿ ಹಾಗೆ ದೊರೆತ ದೊಡ್ಡ ಮೊತ್ತದಲ್ಲಿ ಸಂಖ್ಯೆ ಒಂದನ್ನು ಕಳೆದನಂತೆ. ಆಗ ಈ ದೊಡ್ಡ ಸಂಖ್ಯೆ ಸಿಕ್ಕಿದೆ. ಅಬ್ಬಾ ಎಂದಿರಾ? ಇರಲಿ, ನೀವು ಹೀಗೆ ಅತಿದೊಡ್ಡ ಅವಿಭಾಜ್ಯ ಸಂಖ್ಯೆಯನ್ನು ಗುರುತಿಸಬಹುದು. ಅಂತಹ ಅವಕಾಶವನ್ನು ಮರ್ಸೇನಿ ಅವಿಭಾಜ್ಯ ಸಂಖ್ಯೆಯ ಶೋಧ ಸಂಸ್ಥೆ ನೀಡಲಿದೆ. 20 ವರ್ಷಗಳ ಹಿಂದೆ ಆರಂಭಗೊಂಡ ಈ ಸಂಸ್ಥೆ ನಮ್ಮ ನಿಮ್ಮಂತವರ ಕಂಪ್ಯೂಟರ್ಗಳನ್ನೇ ಬಳಸಿಕೊಂಡು ಅವಿಭಾಜ್ಯ ಸಂಖ್ಯೆಗಳನ್ನು ಹುಡುಕುತ್ತಿದೆ. ಇದಕ್ಕೆ ಹಿಂದೆ 49ನೇ ಅತಿದೊಡ್ಡ ಅವಿಭಾಜ್ಯ ಸಂಖ್ಯೆಯನ್ನು ಗುರುತಿಸಿದ್ದು ಜನವರಿ 2016ರಲ್ಲಿ. 2 ವರ್ಷಗಳ ನಂತರ ಈಗ ಮತ್ತೊಂದು ಸಂಖ್ಯೆ ಸಿಕ್ಕಿದೆ. 20 ವರ್ಷಗಳ ಅವಧಿಯಲ್ಲಿ ಮರ್ಸೇನಿ ಸಂಸ್ಥೆ ಕೇವಲ 15 ಹೊಸ ಸಂಖ್ಯೆಗಳನ್ನು ಗುರುತಿಸಿದೆ ಅಷ್ಟೇ. ಮರ್ಸೇನಿ ಎನ್ನುವುದು 350 ವರ್ಷಗಳ ಹಿಂದೆ ಅವಿಭಾಜ್ಯ ಸಂಖ್ಯೆಗಳನ್ನು ಅಧ್ಯಯನ ಮಾಡಿದ್ದ ಗಣಿತಜ್ಞನ ಹೆಸರು. ಅವನ ಹೆಸರಿನಲ್ಲೇ ಈ ಸಾಹಸ ಮುಂದುವರೆದಿದೆ. ಈ ಹುಡುಕಾಟದಲ್ಲಿ ಪಾಲ್ಗೊಳ್ಳಬೇಕಾದರೆ ನೀವು ಮಾಡಬೇಕಾದ್ದು ಇಷ್ಟೇ: ಈ ಹುಡುಕಾಟಕ್ಕೆಂದು ಇರುವ ಅಂತರ್ಜಾಲದ ತಂಡಕ್ಕೆ ಸೇರಿಕೊಳ್ಳಬೇಕು. ಅಲ್ಲಿರುವ ಉಚಿತ ತಂತ್ರಾಂಶವನ್ನು ಡೌನ್ಲೋಡ್ ಮಾಡಿ ನಿಮ್ಮ ಕಂಪ್ಯೂಟರ್ನಲ್ಲಿ ಹಾಕಿಕೊಳ್ಳಬೇಕು. ಅನಂತರ ಹುಡುಕಾಟವನ್ನು ಆರಂಭಿಸಬೇಕು. ಹಾ, ನೀವು ಹೊಸದೊಂದು ಸಂಖ್ಯೆಯನ್ನು ಗುರುತಿಸಿದ ಅದೃಷ್ಟಶಾಲಿಗಳಾದರೆ ನಿಮಗೆ $3,000 ಅಂದರೆ ಸುಮಾರು 1.25 ಲಕ್ಷ ರೂಪಾಯಿ ಬಹುಮಾನವೂ ದೊರೆಯುತ್ತದೆ. ಅದೃಷ್ಟವಂತರು ಎಂದು ಯಾಕೆ ಹೇಳಿದ್ದು ಎಂದರೆ, ಹವ್ಯಾಸಿಯಾಗಿ ಜೊನಾಥನ್ ಸುಮಾರು 14 ವರ್ಷಗಳಿಂದಲೂ ಇಂತಹ ಸಂಖ್ಯೆಯೊಂದನ್ನು ಹುಡುಕುತ್ತಿದ್ದ. ಅವನಿಗೆ ದೊರಕಿದ್ದು ಈಗ. ಪ್ರಯತ್ನಿಸುತ್ತೀರಲ್ಲ? ಜಾಣ ನುಡಿ, ಜನವರಿ 21, ಫೀಲಿಕ್ಸ್ ಹಾಫ್ಮನ್ ಜನಿಸಿದ ದಿನ. ಈತ 1868 ಅಂದರೆ ಸರಿಯಾಗಿ 150 ವರ್ಷಗಳ ಹಿಂದೆ ಜರ್ಮನಿಯ ಕೈಗಾರಿಕೋದ್ಯಮಿಗಳ ವಂಶದಲ್ಲಿ ಜನಿಸಿದ. ಔಷಧ ವಿಜ್ಞಾನಿಯಾಗಿ ಔಷಧಗಳ ಶೋಧದಲ್ಲಿ ತೊಡಗಿಕೊಂಡ ಈತ ನಾವೀಗ ನಿತ್ಯವೂ ನೋವು ಕಡಿಮೆ ಮಾಡಲು ಬಳಸುವ ಆಸ್ಪಿರಿನ್ ಮಾತ್ರೆಗಳನ್ನು ಹುಟ್ಟುಹಾಕಿದವನೆಂದು ಪ್ರಸಿದ್ಧ. ಈತನಿಗೂ ಮೊದಲು ಯುರೋಪಿನಲ್ಲಿ ಸಾಮಾನ್ಯವಾಗಿ ಕಾಣಬರುವ ವಿಲ್ಲೋ ಮರಗಳಿಂದ ಸ್ಯಾಲಿಸಿಲಿಕ್ ಆಮ್ಲವನ್ನು ತೆಗೆಯಲಾಗುತ್ತಿತ್ತು. ಇದನ್ನು ಸೋಡಿಯಂ ಜೊತೆಗೆ ಕೂಡಿಸಿ ಸೋಡಿಯಂ ಸ್ಯಾಲಿಸಿಲೇಟ್ ರೂಪದಲ್ಲಿ ಔಷಧವನ್ನಾಗಿ ಬಳಸುತ್ತಿದ್ದರು. ಆದರೆ ಸೋಡಿಯಂ ಸ್ಯಾಲಿಸಿಲೇಟ್ ಅತಿಯಾದ ಹೊಟ್ಟೆಯುರಿಯನ್ನುಂಟು ಮಾಡುತ್ತಿತ್ತು, ಜೊತೆಗೆ ಬಹಳ ಕಹಿಯೂ ಇತ್ತು. ಇದನ್ನು ಸೇವಿಸುತ್ತಿದ್ದ ತನ್ನ ತಂದೆಗೆ ಸ್ವಲ್ಪ ಅನುಕೂಲವಾಗಲಿ ಎಂದು ಹಾಫ್ಮನ್ ಸ್ಯಾಲಿಸಿಲಿಕ್ ಆಮ್ಲದ ಜೊತೆಗೆ ಅಸೆಟಿಕ್ ಆಮ್ಲವನ್ನು ಕೂಡಿಸಿ ಅಸಿಟೈಲ್ ಸ್ಯಾಲಿಸಿಲೇಟ್ ಎನ್ನುವ ಲವಣವನ್ನು ರೂಪಿಸಿದ. ಕಹಿ ಕಡಿಮೆ ಇದ್ದ ಇದು ಹೊಟ್ಟೆಯುರಿಯನ್ನು ಕಡಿಮೆ ಮಾಡುತ್ತಿತ್ತಂತೆ. ಆದ್ದರಿಂದ ಇದು ಬಹಳ ಬೇಗನೆ ಜನಪ್ರಿಯವಾಯಿತು. ಆಸ್ಪ್ರಿನ್ ಮನೆ ಮಾತಾಯಿತು. ಅಂದಹಾಗೆ ಹೀಗೆ ನೋವು ನಿವಾರಿಸುವ ಔಷಧವನ್ನು ನೀಡಿದವನೇ ಹೆರಾಯಿನ್ ಎನ್ನುವ ಮಾದಕ ವಸ್ತುವನ್ನು ತಯಾರಿಸುವ ವಿಧಾನವನ್ನು ರೂಪಿಸಿದನಂತೆ. ಹೆರಾಯಿನ್ ಔಷಧ ಆಗಲೇ ಪರಿಚಿತವಾಗಿದ್ದರೂ ಅದನ್ನು ರಾಸಾಯನಿಕವಾಗಿ ತಯಾರಿಸಲು ಸಾಧ್ಯವಾಗಿತ್ತು ಹಾಫ್ಮನ್ ರೂಪಿಸಿದ ತಂತ್ರದಿಂದ. ಹೊಸದೊಂದು ಔಷಧ ನೀಡಿದವನೇ ವಿಷವನ್ನು ನೀಡಿದ ಎನ್ನುವುದು ಎಂಥ ವಿಚಿತ್ರ ಅಲ್ಲವೇ? ಇದು ಈ ವಾರದ ಜಾಣಸುದ್ದಿ. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮಾ. ಜಾಣಸುದ್ದಿಯನ್ನು ನೀವು ಕೇಳಿ, ನಿಮ್ಮವರೊಂದಿಗೂ ಹಂಚಿಕೊಳ್ಳಿ. ಜಾಣಸುದ್ದಿ ಕುರಿತ ಸಂದೇಹ ಸಲಹೆಗಳಿಗೆ ನೀವು ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಬಹುದು. ನಮಸ್ಕಾರ.